ನಮಸ್ಕಾರ. ಊಟ ಪಾಠಕ್ಕೆ ಸ್ವಾಗತ. ಇದು ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ, ನಿಮ್ಮದೇ CFTRIನ ಧ್ವನಿ ಪತ್ರಿಕೆ. ಪ್ರತಿಪಕ್ಷ ಜ್ಞಾನದ ಔತಣ. ಪೋಷಣೆ, ಆಹಾರ ವಿಜ್ಞಾನ, ಶುಚಿತ್ವ ಹಾಗೂ ಆಹಾರ ಸುರಕ್ಷತೆಯ ಮಾಹಿತಿಯನ್ನು ಪ್ರತಿ 15 ದಿನಕ್ಕೊಮ್ಮೆ ಊಟ ಪಾಠ ತರಲಿದೆ. ಇದು ಸಂಪುಟ 1, ಸಂಚಿಕೆ 7, May 31, 2019. ಇಂದಿನ ಊಟ ಪಾಠದಲ್ಲಿ ನೀವು ರುಚಿಸಲಿದ್ದೀರಿ ಬಾಳೆಹಣ್ಣು ಎಂಬ ಸ್ವರ್ಗದ ಫಲ, ವಿಟಮಿನ್ನು ಎನ್ನುವ ಜೀವಸತ್ವಗಳು, ಜಿರಳೆಗಳ ರಹಸ್ಯ ಬದುಕು. ಸಿಎಸ್ಐಆರ್ ಸಿಎಫ್ಟಿಆರ್ಐನ ತಂತ್ರಜ್ಞರಾದ ಡಾಕ್ಟರ್ HE ಕೃಷ್ಣಯ್ಯ ಅವರೊಂದಿಗೆ ಸಂದರ್ಶನ.
ಬಾಳೆಹಣ್ಣು ಸ್ವರ್ಗದ ಫಲ. ಬಾಳೆಹಣ್ಣು ಅಂದ್ರೆ ಇಷ್ಟವೇ? ಸರಿ ಬಿಡಿ, ಎಲ್ಲರಿಗೂ ಬಾಳೆ ಎಂದರೆ ಚೆನ್ನಾಗಿ ಗೊತ್ತು. ಅದೆಷ್ಟು ಸಿಹಿ ಅನ್ನುವುದು ನಮಗೆ ಗೊತ್ತು. ಅದರ ಸಿಪ್ಪೆ ಎಷ್ಟು ಜಾರುತ್ತೆ ಎನ್ನುವುದು ಕೂಡ ಗೊತ್ತು. ಭಾರತದಲ್ಲಿ ಅಂತೂ ಬಾಳೆಹಣ್ಣು ಬಲು ಸಾಮಾನ್ಯ. ಅದೆಷ್ಟು ಸಾಮಾನ್ಯ ಅಂದರೆ ಮೆಚ್ಚುಗೆಗಿಂತಲೂ ಅದರ ಬಗ್ಗೆ ಅಸಹನೆ ಇರುವವರೇ ಹೆಚ್ಚು. ಆದರೆ ಈ ಬಾಳೆಗಿಡ ಹಾಗೂ ಅದರ ಹಣ್ಣು ಎಷ್ಟು ವಿಶಿಷ್ಟ ಎನ್ನುವುದು ನಿಮಗೆ ಗೊತ್ತೇ? ಇದು ಅದರ ಬಗ್ಗೆ ಒಂದೆರಡು ವಿಷಯ ಇಲ್ಲಿದೆ, ತಿಳಿದುಕೊಳ್ಳೋಣ ಬನ್ನಿ. ನಿಜ, ಬಾಳೆಹಣ್ಣು ಪ್ರಪಂಚದ ಅತಿ ಪುರಾತನ ಹಣ್ಣು. ಇದನ್ನು ಸ್ವರ್ಗದ ಫಲ ಎಂದು ಕ್ರಿಸ್ತರು ಕರೆಯುತ್ತಾರೆ. ಏಕೆಂದರೆ ಇದರ ಚರಿತ್ರೆ ಆ ಸ್ವರ್ಗದ ತೋಟದಲ್ಲಿ ಅಡಮ್ಮನ ಜೊತೆಗೆ ಇದ್ದ ಈವಿನಿಂದ ಆರಂಭವಾಗುತ್ತದೆಯಂತೆ. ಆಕೆ ತನ್ನ ಮರ್ಯಾದೆ ಉಳಿಸಿಕೊಳ್ಳಲು ಬಾಳೆ ಎಲೆಯ ಬಟ್ಟೆ ತೊಟ್ಟಿದ್ದಳೆಂದು ಒಂದು ಕಥೆ ಇದೆ. ಇದು ಕೇವಲ ಕಥೆ. ವಿಜ್ಞಾನಿಗಳಿಗೂ ಬಾಳೆ ಎಂದರೆ ಮ್ಯೂಸೇಸಿ ಎನ್ನುವ ಕುಟುಂಬಕ್ಕೆ ಸೇರಿದಂತಹ ಸಸ್ಯ. ಈ ಕುಟುಂಬದಲ್ಲಿ ಕೆಲವೇ ಕೆಲವು ಸದಸ್ಯರುಗಳಿವೆ. ಇವನ್ನೆಲ್ಲ ಮ್ಯೂಸಾ ಎಂಬ ಹೆಸರಿನಿಂದಲೇ ಕರೆಯುತ್ತಾರೆ. ಇವುಗಳಲ್ಲಿ ಅತಿ ಪ್ರಸಿದ್ಧವಾದದ್ದು, ಹಾ ಸರಿಯಾಗಿ ಹೇಳಿದಿರಿ, ಮ್ಯೂಸಾ ಪ್ಯಾರಡೈಸಿಕಾ, ಅರ್ಥಾತ್ ನಮ್ಮ ಬಾಳೆಹಣ್ಣು. ಇದರ ಇನ್ನೆರಡು ಸಂಬಂಧಿಗಳ ಹೆಸರು ಮ್ಯೂಸಾ ಅಕ್ಯುಮಿನೇಟಾ ಹಾಗೂ ಮ್ಯೂಸಾ ಬಾಲ್ಬಿಸಿಯಾನ. ಪ್ಯಾರಡೈಸಿಕಾ ಪ್ರಭೇದವು ಈ ಎರಡು ಸಸ್ಯಗಳ ಸಂಕರ ಸಂತತಿ ಎಂದು ತಿಳಿಯಲಾಗಿದೆ. ಬಾಳೆಯ ಗಿಡ ಹಾಗೂ ಬಾಳೆಹಣ್ಣುಗಳು ವಿಶಿಷ್ಟ ಎಂದೇವಲ್ಲವೇ? ಬಹುಶಃ ಸಹಜವಾಗಿಯೇ ಬೀಜವಿಲ್ಲದ ಒಂದೇ ಹಣ್ಣು ಎಂದರೆ ಅದು ಬಾಳೆ ಇರಬೇಕು. ಈ ಮ್ಯೂಸಾ ಗಿಡ ಬಲು ಎತ್ತರವಾಗಿ ಬೆಳೆಯುತ್ತದೆ. ಹಾಗಿದ್ದರೂ ನೆಲದ ಮೇಲೆ ನಮಗೆ ತೋರುವ ಸಸ್ಯ ಭಾಗ ಕೇವಲ ಎಲೆಯ ತೊಟ್ಟೆ ಹೊರತು ಕಾಂಡವಲ್ಲ. ಇದರ ನಿಜವಾದ ಕಾಂಡ ಶುಂಠಿಯಲ್ಲಿ ಇರುವ ಹಾಗೆ ಭೂಗತವಾಗಿರುತ್ತದೆ. ಪ್ರಪಂಚದೆಲ್ಲೆಡೆ ಬಾಳೆ ಜನಪ್ರಿಯವಾದ ಹಣ್ಣು. ಎಲ್ಲ ಸಂಸ್ಕೃತಿಗಳಲ್ಲೂ ಇದರ ಬಳಕೆ ಇದೆ. ಇದನ್ನು ಬಡವರ ಸೇಬು ಎಂದೂ ಹೇಳುವುದುಂಟು. ಸ್ಮೈಲಿ ಅರ್ಥಾತ್ ಮುಗುಳ್ ನಗುವಿನ ಆಕಾರದಲ್ಲಿರುವ ಈ ಹಣ್ಣು ಭಾರತವೂ ಸೇರಿರುವ ಆಗ್ನೇಯ ಏಷ್ಯಾ ಭಾಗದಲ್ಲಿ ಹುಟ್ಟಿರಬೇಕು ಎಂದು ನಂಬಿಕೆ ಇದೆ. ಕೃಷಿ ಮಾಡುವ ಹಣ್ಣುಗಳಲ್ಲೇ ಇವು ಬಲು ಪುರಾತನ. ನ್ಯೂಗಿನಿ ದ್ವೀಪಗಳಲ್ಲಿ ಸುಮಾರು 7,000 ವರ್ಷಗಳ ಹಿಂದೆಯೇ ಬಾಳೆಗಿಡಗಳನ್ನು ಕೃಷಿ ಮಾಡಿದ್ದಕ್ಕೆ ಪುರಾವೆ ದೊರಕಿದೆ. ಭಾರತದಲ್ಲಿ ಅಂತೂ ಬಾಳೆಹಣ್ಣು ಇಲ್ಲದೆ ಹಬ್ಬ ಹರಿದಿನಗಳು ಜರುಗುವುದೇ ಇಲ್ಲ. ನಮ್ಮ ಸಂಸ್ಕೃತಿಯ ಪ್ರತಿಯೊಂದು ಚಟುವಟಿಕೆಯಲ್ಲಿಯೂ ಇದರ ಪಾಲಿದೆ ಎಂದರೆ ಇದು ನಮ್ಮೊಟ್ಟಿಗೆ ಸಹಸ್ರಾರು ವರ್ಷಗಳಿಂದ ಇದ್ದಿರಲೇಬೇಕು ಅಲ್ಲವೇ? ಇಂಗ್ಲಿಷಿನ ಬನಾನಾ ಎನ್ನುವ ಹೆಸರು ಬನಾನ್ ಎನ್ನುವ ಅರಬಿ ಪದದಿಂದ ಹುಟ್ಟಿದೆ ಎಂಬ ನಂಬಿಕೆ ಇದೆ. ಹಾಗೆಂದರೆ ಬೆರಳು ಎಂದರ್ಥವಂತೆ. ಹಿಂದಿ ಮತ್ತು ಮರಾಠಿಯಲ್ಲಿ ಇದನ್ನು ಕೇಲ ಎನ್ನುತ್ತೇವೆ. ಕನ್ನಡದಲ್ಲಿ ಬಾಳೆ, ತಮಿಳು ಮತ್ತು ಮಲಯಾಳಂನಲ್ಲಿ ವಾಳಪ್ಪಳಂ ಹಾಗೂ ತೆಲುಗುವಿನಲ್ಲಿ ಅಂಟಪಂಡು. ಒಟ್ಟಾರೆ ನೋಡಿದರೆ ಇರುವುದು ಎರಡೇ ವಿಧವಾದ ಬಾಳೆ. ಮೊದಲನೆಯದನ್ನ ಕಾಯಿಬಾಳೆ ಎನ್ನಬಹುದು, ಮತ್ತೊಂದು ಬಾಳೆಹಣ್ಣು. ಕಾಯಿಬಾಳೆ ಅಥವಾ ತರಕಾರಿ ಬಾಳೆಯಲ್ಲಿ ಪಿಷ್ಟದ ಅಂಶ ಹೆಚ್ಚು. ಹಾಗೆಯೇ ಇವನ್ನು ತರಕಾರಿಯಂತೆಯೇ ಬೇಯಿಸಿ ಪಲ್ಯ ಸಾಂಬಾರು ಮಾಡುವುದು ಪದ್ಧತಿ. ಇದುವೂ ಬಾಳೆಯ ಕುಟುಂಬಕ್ಕೆ ಸೇರಿದ ಗಿಡವಾದರೂ ಮಾಗಿದಾಗ ಕೆಲವು ತರಕಾರಿ ಬಾಳೆಯ ಕಾಯಿಗಳ ಬಣ್ಣ ಹಣ್ಣು ಬಾಳೆಗಳಂತೆ ಬದಲಾಗುತ್ತದೆ. ಆದರೂ ಅವು ಸಿಹಿ ಆಗುವುದಿಲ್ಲ. ಹಾಗೆಯೇ ಇವನ್ನು ತರಕಾರಿಯಂತೆಯೇ ಬೇಯಿಸಿ ಪಲ್ಯ ಸಾಂಬಾರು ಮಾಡುವುದು ಪದ್ಧತಿ. ಇದುವೂ ಬಾಳೆಯ ಕುಟುಂಬಕ್ಕೆ ಸೇರಿದ ಗಿಡ. ಕೆಲವು ತರಕಾರಿ ಬಾಳೆಯ ಕಾಯಿಗಳ ಬಣ್ಣ ಹಣ್ಣು ಬಾಳೆಗಳಂತೆಯೇ ಬದಲಾಗುತ್ತದೆ. ಆದರೂ ಅವು ಸಿಹಿಯಾಗುವುದಿಲ್ಲ. ಈ ತರಕಾರಿ ಬಾಳೆಗಳು ಪೊಟ್ಯಾಸಿಯಂ, ಸಿ ಜೀವಸತ್ವ ಹಾಗೂ ಎ ಜೀವಸತ್ವದಂತಹ ಪೋಷಕಾಂಶಗಳ ನಿಧಿ ಎನ್ನಬಹುದು. ಹಣ್ಣು ಬಾಳೆಯನ್ನು ಡೆಸರ್ಟ್ ಬಾಳೆ ಅರ್ಥಾತ್ ಸಿಹಿ ಬಾಳೆ ಎಂದು ಹೇಳುತ್ತಾರೆ. ಮಾಗಿದಾಗ ಇದು ಹಣ್ಣು, ಮಾಗದೇ ಇದ್ದಾಗ ತರಕಾರಿ. ಮಾಗುವಾಗ ಇದರಲ್ಲಿರುವ ಪಿಷ್ಟವೆಲ್ಲವೂ ಸಕ್ಕರೆಯಾಗಿ ಮಾರ್ಪಡುತ್ತದೆ, ಹೀಗಾಗಿ ಇದು ಸಿಹಿಯಾಗುತ್ತದೆ. ಮಾಗಿದ ಹಳದಿ ಹಣ್ಣುಗಳಲ್ಲಿ 1% ಪಿಷ್ಟ ಮತ್ತು 21% ಸಕ್ಕರೆ ಇರುತ್ತವೆ. ತರಕಾರಿ ಬಾಳೆಗಳಲ್ಲಿ ಮಾಗಿದಾಗಲೂ ಕೂಡ 21% ಪಿಷ್ಟವೇ ಇರುತ್ತದೆ ಎನ್ನುವುದನ್ನು ನೆನಪಿಡಿ. ಬಾಳೆಯ ಪರಿಮಳ ವಿಶಿಷ್ಟವಾದದ್ದು, ರುಚಿಯೂ ಅಷ್ಟೇ. ಇವೆರಡಕ್ಕೂ ಕಾರಣ ಅದರಲ್ಲಿರುವ ಐಸೋ ಅಮೈಲ್ ಅಸಿಟೇಟು ಎನ್ನುವ ವಸ್ತು. ಪಚ್ಚಬಾಳೆಯಂತಹ ಕೆಲವು ಬಾಳೆಗಳು ಹಣ್ಣಾಗುವಾಗ ಮೈಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸುತ್ತವೆಯಷ್ಟೇ. ಇವುಗಳು ಹಣ್ಣಿನಲ್ಲಿರುವ ಟೈರೋಸಿನೇಸ್ ಎನ್ನುವ ಕಿಣ್ವದಿಂದಾಗಿ ಆದಂಥವು. ಬಾಳೆ ಒಂದು ಹೂ ತಳೆಯುವ ಗಿಡ. ವಿಶೇಷ ಎಂದರೆ ಇದು ತಳೆಯುವ ಹೂವುಗಳು ಫಲಿತವಾಗುವುದಿಲ್ಲ ಅಥವಾ ನಿಷೇಚಿತಗೊಳ್ಳುವುದಿಲ್ಲ. ಅಂದರೆ ಇದರಲ್ಲಿ ಗಂಡು ಹಾಗೂ ಹೆಣ್ಣು ಸಂತಾನೋತ್ಪತ್ತಿ ಕೋಶಗಳ ಮಿಲನ ಆಗುವುದಿಲ್ಲ. ಬಹುತೇಕ ಸಸ್ಯಗಳಲ್ಲಿ ಹೀಗೆ ಫಲನವಾದಾಗಲಷ್ಟೇ ಹಣ್ಣು ಕಾಯಿ ಬೀಜ ಹುಟ್ಟುತ್ತವೆ. ಈ ವಿಷಯದಲ್ಲಿ ಬಾಳೆ ವಿಶಿಷ್ಟ. ಇದರಲ್ಲಿ ಯಾವುದೇ ಫಲನ ಕ್ರಿಯೆ ಇಲ್ಲದೆಯೇ ಹಣ್ಣು ಬೆಳೆಯಲಾರಂಭಿಸುತ್ತದೆ. ಇದನ್ನು ವಿಜ್ಞಾನಿಗಳು ಪಾರ್ಥೆನೋಕಾರ್ಪಿ ಅಥವಾ ಪಿತೃರಹಿತ ಜನನ ಎನ್ನುತ್ತಾರೆ. ಪಿತೃರಹಿತ ಹಣ್ಣುಗಳು ಕೆಲವು ವಿಷಯಗಳಲ್ಲಿ ಬೀಜಸ್ಥ ಹಣ್ಣುಗಳಿಗಿಂತಲೂ ಉತ್ತಮ. ಇವುಗಳ ಬಾಳ್ವಿಕೆ ಹೆಚ್ಚು ಹಾಗೂ ಬೀಜ ಇಲ್ಲದಿರುವುದರಿಂದ ಗ್ರಾಹಕರಿಗೂ ಕೂಡ ಅನುಕೂಲ. ಬಾಳೆಯ ಮತ್ತೊಂದು ವಿಶೇಷ ಗುಣ ಎಂದರೆ ಇದು ಹೂ ತಳೆದು ಹಣ್ಣಾದ ಮೇಲೆ ಸತ್ತು ಹೋಗುತ್ತದೆ. ಆದರೆ ಇದರ ಬೇರಿನ ಬಳಿ ಇರುವ ಕಂದುಗಳಲ್ಲಿ ಜೀವ ಇನ್ನೂ ಇರುತ್ತದೆ. ಆ ಕಂದುಗಳನ್ನು ನೆಟ್ಟಾಗ ಹೊಸ ಗಿಡ ಬೆಳೆಯುತ್ತದೆ. ಬಾಳೆಯಲ್ಲಿರುವ ವಿವಿಧ ಬಗೆಗಳು ನಿಜವಾದ ಸಂಕರ ಗಿಡಗಳಲ್ಲ. ಇವು ಎರಡು ಗಿಡಗಳ ಗಂಡು ಹೆಣ್ಣು ಕೂಡಿ ಆದವಲ್ಲ. ಇವುಗಳು ವಿಕಾಸವಾಗುವ ಬಗೆಯೇ ಬೇರೆ. ಇವನ್ನು ಪಾಲಿಪ್ಲಾಯ್ಡಿ ಎನ್ನುತ್ತಾರೆ. ಪಾಲಿಪ್ಲಾಯ್ಡಿ ಎಂದರೆ ಇನ್ನೇನಲ್ಲ, ಹೆಣ್ಣಿನ ಅಂಡಕೋಶಗಳಲ್ಲಿ ಇರುವ ವರ್ಣತಂತುಗಳ ಗುಂಪು ಇಮ್ಮಡಿಯಾಗಿ ಇಲ್ಲವೇ ಮುಮ್ಮಡಿಯಾಗುತ್ತದೆ. ಹೀಗೆ ವಿವಿಧ ಬಗೆಯ ಬಾಳೆಗಳಲ್ಲಿ ವಿಭಿನ್ನ ಸಂಖ್ಯೆಯ ವರ್ಣತಂತುಗಳು ಉಂಟಾಗುತ್ತವೆ. ಇವನ್ನು ಪಾಲಿಪ್ಲಾಯ್ಡಿ ಎನ್ನುತ್ತೇವೆ. ಪ್ರಪಂಚದಲ್ಲಿ ಸುಮಾರು 500 ಬಾಳೆಯ ಬಗೆಗಳು ಇವೆಯಾದರೂ ನಾವು ಮಾರುಕಟ್ಟೆಯಲ್ಲಿ ನೋಡುವುದು ಕೆಲವನ್ನಷ್ಟೇ. ಅದರಲ್ಲೂ ಬಲು ಸಾಮಾನ್ಯವಾದದ್ದು ಪಚ್ಚಬಾಳೆ. ಇದನ್ನು ಕ್ಯಾವೆಂಡಿಶ್ ಬಾಳೆ ಎನ್ನುತ್ತಾರೆ. ಇದಲ್ಲದೆ ಪುಟ್ಟಬಾಳೆ, ಬ್ಯೂರೋ, ಮಜಾನೋ, ಪೂವನ್, ಮೋರ್ತಮಾನ್, ಬಾಸರಿ, ನೇಂದ್ರ ಮುಂತಾದ ಬಗೆಗಳೂ ಇವೆ. ಭಾರತದಲ್ಲಿ ಸಿಹಿಯಾದ, ಪಿಷ್ಟವಿಲ್ಲದ, ಪರಿಮಳ ಭರಿತವಾದ ಬಾಸರಿಯಂತಹ ಬಗೆಗಳು ಹೆಚ್ಚು ಜನಪ್ರಿಯ. ದಕ್ಷಿಣ ಹಾಗೂ ಪಶ್ಚಿಮ ಭಾರತದಲ್ಲಿ ಸ್ವಲ್ಪ ಹುಳಿ ಇರುವ ರಸಬಾಳೆ ಹಾಗೂ ರಾಜಬಾಳೆ ಪ್ರಸಿದ್ಧ. ಬಗೆ ಯಾವುದೇ ಇರಲಿ, ಎಲ್ಲ ಬಾಳೆಹಣ್ಣುಗಳು ಹಳದಿಯಾಗಿಯೇ ಇರಬೇಕು ಎಂದಿಲ್ಲ. ಜಾವಾದ್ವೀಪದಲ್ಲಿ ನೀಲಿ ಬಣ್ಣದ ಬಾಳೆಯೂ ಇದೆಯಂತೆ. ಇದು ತುಸು ಅಪರೂಪದ ಹಣ್ಣು. ಇದರ ರುಚಿಯೂ ವೆನಿಲ್ಲಾ ಐಸ್ ಕ್ರೀಮ್ನಂತೆ ಇರುತ್ತದೆ. ಆದ್ದರಿಂದ ಇದನ್ನು ವೆನಿಲ್ಲಾ ಬಾಳೆ ಅಂತಲೂ ಹೇಳುತ್ತಾರಂತೆ. ನಮ್ಮೂರಿಗೆ ಬಂದರೆ ನಂಜನಗೂಡು ರಸಬಾಳೆ ಅದರ ವಿಶಿಷ್ಟ ಸ್ವಾದ ಹಾಗೂ ಪರಿಮಳದಿಂದಾಗಿ ಸುಪ್ರಸಿದ್ಧ. ಈ ಸ್ವಾದಕ್ಕೆ ಕಾರಣ ನಂಜನಗೂಡಿನ ಸುತ್ತಮುತ್ತಲಿನ ಕಪ್ಪು ಜೇಡಿಮಣ್ಣು ಎನ್ನುತ್ತಾರೆ. ಈ ಬಾಳೆ ನಂಜನಗೂಡಿನ ಆಸುಪಾಸಿನಲ್ಲಿಯಷ್ಟೇ ಬೆಳೆಯುತ್ತದೆ. ಆದ್ದರಿಂದ ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಇಲಾಖೆ 1999 ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ಆಕ್ಟ್ ಎನ್ನುವ ಕಾಯ್ದೆಯ ಅಡಿಯಲ್ಲಿ ಇದಕ್ಕೆ GI ಅಂದರೆ ಸ್ಥಳ ಸೂಚಕ ವಸ್ತು ಎಂಬ ವಿಶೇಷ ಲೇಬಲ್ ಅನ್ನು 2005 ಪಡೆದುಕೊಂಡಿತು. ಈ ಸ್ಥಳ ಸೂಚಕ ಲೇಬಲ್ ಈ ಬಾಳೆಯನ್ನು ಬೆಳೆಯುವ ಮೈಸೂರಿನ ರೈತರಿಗೆ ಮಾತ್ರ ತಮ್ಮ ಉತ್ಪನ್ನವನ್ನು ನಂಜನಗೂಡು ಬಾಳೆ ಎಂದು ಹೆಸರಿಸಲು ವಿಶೇಷ ಹಕ್ಕನ್ನು ನೀಡುತ್ತದೆ. ಒಟ್ಟಾರೆ ಅದರ ವಿಶಿಷ್ಟತೆಯಿಂದಾಗಿಯೇ ನಂಜನಗೂಡು ರಸಬಾಳೆ ಅಳಿವಿನ ಅಂಚಿಗೆ ಸರಿದಿದೆ. ಈ ಬಾಳೆಯ ಗಿಡಗಳನ್ನು ಮಣ್ಣಿನಲ್ಲಿರುವ ಫ್ಯುಜೇರಿಯಂ ಎನ್ನುವ ಕೊಳೆ ರೋಗ ಅಂಟಿಕೊಳ್ಳುತ್ತದೆ. ಬಾಳೆ ಬೀಜಗಳನ್ನು ಉತ್ಪಾದಿಸುವುದಿಲ್ಲವಾದ್ದರಿಂದ ಮಣ್ಣಿನಿಂದಲೇ ಹುಟ್ಟುವ ಕಂದುಗಳಿಗೂ ಕೂಡ ಈ ಸೋಂಕು ಅಂಟಿಕೊಳ್ಳುತ್ತದೆ. ಹೀಗೆ ಎಲ್ಲ ಗಿಡಗಳು ಸೋಂಕಿನಿಂದ ಬಳಲಿವೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ವಲ್ಪ ನೆರವು ಕೊಡಬಹುದು. ಆರೋಗ್ಯವಂತ ಬಾಳೆಯ ಗಿಡದಿಂದ ಒಂದಿಷ್ಟು ಅಂಗಾಂಶವನ್ನು ಕಿತ್ತು ಅದನ್ನು ಪ್ರಣಾಳ ಕೃಷಿ ತಂತ್ರದಿಂದ ಬಾಳೆಯ ಸಸಿಗಳನ್ನಾಗಿ ಬೆಳೆಸಬಹುದು. ಹೀಗೆ ಫ್ಯುಸೇರಿಯಂ ಇಲ್ಲದ ಬಾಳೆ ಸಸಿಗಳನ್ನು ಹುಟ್ಟಿಸಬಹುದು. ಅಳಿವನ್ನು ಸದ್ಯಕ್ಕೆ ಸ್ವಲ್ಪ ದೂರ ತಳ್ಳಬಹುದು. ಬಾಳೆ ಎಲೆಯಿಂದ ಈವು ತನ್ನ ಮರ್ಯಾದೆಯನ್ನು ಉಳಿಸಿಕೊಂಡಿರಬಹುದು. ಆದರೆ ಈ ಎಲೆ ಒಂದು ವಿಶಿಷ್ಟ ಪ್ಯಾಕೇಜಿಂಗ್ ವಸ್ತು. ದೊಡ್ಡ ಗಾತ್ರ, ನೀರು ತೇವವನ್ನು ಅಂಟಿಸಿಕೊಳ್ಳದ ವಸ್ತು. ಹೀಗಾಗಿಯೇ ಇದು ಹಬ್ಬ ಹರಿದಿನಗಳಲ್ಲಿ ಜನಪ್ರಿಯ ತಟ್ಟೆಯಾಗಿ ಬಳಕೆಯಾಗುತ್ತಿದೆ. ಬಾಳೆಯ ಎಲೆಯ ಊಟ ಮಜವೋ ಮಜಾ. ಏಕೆಂದರೆ ಬಾಳೆಯ ಎಲೆಯಲ್ಲಿ ಪಾಲಿಫಿನಾಲ್ಗಳೆಂಬ ರಾಸಾಯನಿಕಗಳಿವೆ. ಅದರಲ್ಲೂ EGCG ಅರ್ಥಾತ್ ಎಪಿಗ್ಯಾಲೋ ಕ್ಯಾಟಿಚಿನ್ ಗ್ಯಾಲೇಟು ಎನ್ನುವ ರಾಸಾಯನಿಕವಿದೆಯಲ್ಲ, ಅದು ಎಲೆಗೆ ಒಂದು ವಿಶಿಷ್ಟ ಪರಿಮಳವನ್ನು ನೀಡುತ್ತದೆ. ಜೊತೆಗೆ ಎಲೆಯ ಮೇಲಿರುವ ತೆಳು ಮೇಣದ ಲೇಪವೂ ಕೂಡ ಬಿಸಿ ಆಹಾರ ತಾಗಿದಾಗ ಕರಗಿ ಆಹಾರಕ್ಕೆ ಒಂದಿಷ್ಟು ಸ್ವಾದವನ್ನು ಬೆರೆಸುತ್ತದೆ. ಹೀಗಾಗಿ ಬಾಳೆಯ ಊಟ ಬಹಳ ರುಚಿಕಟ್ಟೆನಿಸುತ್ತದೆ. ಇದೆಲ್ಲ ಸರಿ, ಬಾಳೆಯ ಹಣ್ಣಿನಿಂದ ನಮಗೇನು ಪ್ರಯೋಜನ ಹೇಳಲೇ ಇಲ್ಲವಲ್ಲ ಎಂದಿರಾ? ಅದರ ವಿಷಯ ಇನ್ನೊಮ್ಮೆ ಮಾತಾಡೋಣ.
ವಿಟಮಿನ್ಗಳು. ಆರೋಗ್ಯ ಕಾಳಜಿ ಇರುವ ಎಲ್ಲರಿಗೂ ವಿಟಮಿನ್ಗಳ ಪರಿಚಯವಿದ್ದೇ ಇರುತ್ತದೆ. ಯಾಕೋ ಹುಷಾರಿಲ್ಲ, ಮೈಯಲ್ಲಿ ಆರಾಮಿಲ್ಲ ಡಾಕ್ಟ್ರೆ ಅಂತ ಹೇಳಿ ಪಡೆದ ವೈದ್ಯರ ಔಷಧ ಚೀಟಿಯಲ್ಲಿ ಎಲ್ಲಾ ಔಷಧದೊಂದಿಗೆ ಸಾಮಾನ್ಯವಾಗಿ ಕಾಣಸಿಗುವುದು ಅಂದರೆ ವಿಟಮಿನ್ಗಳು, ಅಂದರೆ ಜೀವಸತ್ವದ ಗುಳಿಗೆಗಳು. ಹಾಗೆಂದು ಜೀವಸತ್ವಗಳು ಆಹಾರವೂ ಅಲ್ಲ, ಔಷಧಿಯೂ ಅಲ್ಲ. ಮತ್ತೆ ಅದೇಕೆ ಇಷ್ಟು ಪ್ರಾಮುಖ್ಯ ಅಂತ ಕೇಳ್ತಾ ಇದ್ದೀರಾ? ಜೀವಸತ್ವಗಳು ದೇಹಕ್ಕೆ ಅತ್ಯವಶ್ಯ ಹಾಗೂ ಪೌಷ್ಟೀಕರಿಸುವ ಅಂಶವೆಂದೇ ಹೇಳಬಹುದು. ಬ್ಯಾಕ್ಟೀರಿಯಾ, ಈಸ್ಟ್ಗಳು ಬಹುತೇಕ ಎಲ್ಲಾ ಬಗೆಯ ಜೀವಸತ್ವಗಳನ್ನ ತಮ್ಮ ದೇಹದಲ್ಲಿಯೇ ಉತ್ಪಾದಿಸಬಲ್ಲವು. ಆದರೆ ನಾವು ಈಸ್ಟ್ ಬ್ಯಾಕ್ಟೀರಿಯಾಗಳಲ್ಲ ನೋಡಿ, ಮನುಷ್ಯನಲ್ಲಿ ಹಾಗೂ ಇತರ ಪ್ರಾಣಿಗಳಲ್ಲಿ ಜೀವಸತ್ವಗಳು ಉತ್ಪತ್ತಿಯಾಗುವುದಿಲ್ಲವಾದ ಕಾರಣ ಇತರೆ ಆಹಾರ ಹಾಗೂ ಗುಳಿಗೆಗಳ ರೂಪದಲ್ಲಿ ದೇಹಕ್ಕೆ ಒದಗಿಸಬೇಕಾಗುತ್ತದೆ. ಜೀವಸತ್ವಗಳ ಕೊರತೆ ಹಲವಾರು ಆರೋಗ್ಯ ತೊಂದರೆಗಳನ್ನು ತಂದೊಡ್ಡುತ್ತದೆ. ಹಾಗೆಂದ ಮಾತ್ರಕ್ಕೆ ಬಂಡಿಗಟ್ಟಲೆ ವಿಟಮಿನ್ಗಳನ್ನು ಸೇವಿಸಬೇಕು ಅಂತ ಏನಿಲ್ಲ. ದೇಹಕ್ಕೆ ಅತಿ ಕಡಿಮೆ ಮೊತ್ತದಲ್ಲಿ ಜೀವಸತ್ವಗಳು ದೊರಕಿದರೂ ಸಹ ಸಾಕು. 20ನೇ ಶತಮಾನದಲ್ಲಿ ನಡೆದ ಒಂದು ಪ್ರಯೋಗದ ಪ್ರಕಾರ ಆಹಾರದಲ್ಲಿ ಪ್ರೋಟೀನ್, ಕೊಬ್ಬಿನ ಅಂಶ, ಕಾರ್ಬೋಹೈಡ್ರೇಟ್ಗಳೆಲ್ಲವೂ ಇದ್ದರೂ ಸಹ ಜೀವಸತ್ವದ ಕೊರತೆ ಇದ್ದರೆ ಅದು ಪರಿಪೂರ್ಣ ಆಹಾರ ಎಂದೆನಿಸಿಕೊಳ್ಳಲಾರದು. 1913ರಲ್ಲಿ ಕ್ಯಾಸಿಮರ್ ಫಂಕ್ ಎನ್ನುವ ಪೋಲಿಷ್ ರಾಸಾಯನ ಶಾಸ್ತ್ರಜ್ಞರೊಬ್ಬರು ಅಕ್ಕಿ ಹೊಟ್ಟಿನಿಂದ ಅಮೈನ್ ಒಂದನ್ನ ಸಂಶೋಧಿಸಿ ಪರಿಷ್ಕರಿಸಿದರು. ಅದುವೇ ಮುಂದೆ ಬೆರಿಬೆರಿ ರೋಗಕ್ಕೆ ರಾಮಬಾಣವೇ ಆಗಿಹೋಯಿತು. ಆಶ್ಚರ್ಯವೆನ್ನುವಂತೆ ಅದೇ ಅಮೈನ್ ಅಂಶವು ನಂತರ ಈಸ್ಟ್ನಲ್ಲಿಯೂ ಸಹ ಪತ್ತೆಯಾಯಿತು. ಇನ್ನೂ ಹೆಸರಿಲ್ಲದ ಈ ಅಮೈನ್ ಅಂಶವನ್ನ ವಿಟಮಿನ್ ಎ ಎಂದು ಹೆಸರಿಸಲಾಯಿತು. ವೈಟಾ ಎಂದರೆ ಗ್ರೀಕ್ ಭಾಷೆಯಲ್ಲಿ ಜೀವ ಎಂದರ್ಥ. ಜೀವದಾಯಿ ಅಮೈನು ಎಂಬ ಪದವೇ ವಿಟಮಿನ್ನು ಎಂದು ಕನ್ನಡದಲ್ಲಿ ಜೀವಸತ್ವ ಎಂದು ಆಗಿದೆ. ಕಾಲಕ್ರಮೇಣ ವೈಟಮೈನ್ ಎಂಬ ಪದ ಒಂದಕ್ಷರವನ್ನು ಕಳೆದುಕೊಂಡು ವೈಟಮಿನ್ ಆಯಿತು. ಕನ್ನಡದಲ್ಲಿ ಇವನ್ನೇ ಜೀವಸತ್ವಗಳು ಎನ್ನುತ್ತಾರೆ. ಈ ಜೀವಸತ್ವಗಳಲ್ಲಿ ಎರಡು ವಿಧಗಳಿವೆ, ನೀರಿನಲ್ಲಿ ಕರಗುವ ಜೀವಸತ್ವಗಳು ಹಾಗೂ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು. ಕೆಲವು ಜೀವಸತ್ವಗಳು ನೀರಿನಲ್ಲಿ ಕರಗಿ ಹಾಗೇ ನಮ್ಮ ಅಂಗಾಂಶಗಳಲ್ಲಿ ಸೇರಿ ಹೋಗುತ್ತದೆ. ಇದಕ್ಕೆ ಉದಾಹರಣೆ ಸಿ ಹಾಗೂ ಬಿ ಜೀವಸತ್ವಗಳು. ಆದರೆ ಕೆಲವು ಜೀವಸತ್ವಗಳು ನೀರಿನಲ್ಲಿ ಕರಗವು, ಬದಲಿಗೆ ಕೊಬ್ಬು ಅಂಗಾಂಶಗಳಲ್ಲಿ ಶೇಖರಣೆಗೊಂಡು ಶಕ್ತಿ ನೀಡುತ್ತದೆ. ಅವುಗಳೆಂದರೆ ಎ, ಡಿ, ಇ, ಕೆ ಜೀವಸತ್ವಗಳು. ಈ ಎಲ್ಲಾ ಜೀವಸತ್ವಗಳು ತಮ್ಮ ತಮ್ಮ ಚಟುವಟಿಕೆ ಹಾಗೂ ರಚನೆಗಳಲ್ಲಿಯೂ ಸಹ ಒಂದಕ್ಕೊಂದು ವಿಭಿನ್ನ. ಆಸ್ಕಾರ್ಬಿಕ್ ಆಮ್ಲವು ಸಿ ಜೀವಸತ್ವದ ಮೂಲತತ್ವ. ಸಿ ಜೀವಸತ್ವದ ಕೊರತೆಯಿಂದ ಸ್ಕರ್ವಿ ರೋಗ ಕಂಡುಬರುತ್ತದೆ. ಇನ್ನು ಬಿ ಜೀವಸತ್ವಗಳಾದರೂ ಹಲವು ಅಂಶಗಳ ಸಂಯುಕ್ತ ಮಿಶ್ರಣ. ಅಷ್ಟೇ ಅಲ್ಲ, ಜೀವಸತ್ವಗಳು ಸಹಕಿಣ್ವಗಳು ಕೂಡ. ಇವು ನಮ್ಮ ಎಲ್ಲಾ ಜೈವಿಕ ಕ್ರಿಯೆಗಳನ್ನು ನಡೆಸುವ ಕಿಣ್ವಗಳಿಗೆ ಸಹಾಯಕಾರಿ. ಶಕ್ತಿ ಉತ್ಪಾದನೆಯಿಂದ ಹಿಡಿದು ಹೊಸ ಜೀವಕೋಶಗಳ ಉತ್ಪಾದನೆಯವರೆಗೂ ಈ ಜೀವಸತ್ವಗಳ ಅವಶ್ಯವಿದೆ. ಉದಾಹರಣೆಗೆ B12, B12 ಜೀವಸತ್ವವು ರಕ್ತ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನ ಹೊಂದಿದೆ. ಇನ್ನುಳಿದಂತೆ ಎ, ಡಿ, ಇ, ಕೆ ಜೀವಸತ್ವಗಳು ಕೊಬ್ಬಿನ ಅಂಗಾಂಶಗಳಲ್ಲಿ ಶೇಖರಣೆಗೊಳ್ಳುವಂತಹವು. ಸಸ್ಯಗಳಲ್ಲಿ ಹೇರಳವಾಗಿರುವ ಕೆರಟಿನ್ ವಸ್ತುಗಳು ಜೀರ್ಣಕ್ರಿಯೆಯ ವೇಳೆ ಎ ಜೀವಸತ್ವವಾಗಿ ಪರಿವರ್ತಿತಗೊಳ್ಳುತ್ತದೆ. ಆದರೆ ಎ ಜೀವಸತ್ವವು ಪ್ರಮುಖವಾಗಿ ಪ್ರಾಣಿ ಮೂಲದ್ದಾಗಿರುವುದರಿಂದ ಯಕೃತ್ತು, ಮೂತ್ರಪಿಂಡಗಳಲ್ಲಿ ಇದರ ಶೇಖರಣೆ ಹೆಚ್ಚು. ಕಣ್ಣಿನ ಆರೋಗ್ಯ, ಉತ್ತಮ ಬೆಳವಣಿಗೆ, ಸಂತಾನೋತ್ಪತ್ತಿ ಎಲ್ಲಕ್ಕೂ ಎ ಜೀವಸತ್ವ ಅತಿ ಮುಖ್ಯ. ಹಾಲು, ಬೆಣ್ಣೆ, ಮೊಸರು, ಮೊಟ್ಟೆಯ ಹಳದಿ ಭಾಗ, ಕೆರೋಟಿನ್ಗಳಿಂದ ಹಳದಿ ಮತ್ತು ಗಾಢ ಹಸಿರು ಬಣ್ಣದ ತರಕಾರಿಗಳಾದಂತಹ ಕುಂಬಳ, ಪಪ್ಪಾಯಿ, ಕ್ಯಾರೆಟ್, ಪಾಲಕ್, ಹಸಿರು ಸೊಪ್ಪುಗಳು ಮತ್ತು ಮಾವುಗಳು ಎ ಜೀವಸತ್ವದ ಖಜಾನೆ ಇದ್ದಂತೆ. ಎ ಜೀವಸತ್ವದ ಕೊರತೆಯಿಂದ ದೃಷ್ಟಿದೋಷ, ಚರ್ಮದ ಬೆಳವಣಿಗೆಗೆ ಕುಂದು ಉಂಟಾಗುತ್ತದೆ. ಮುಖ್ಯವಾಗಿ ಇರುಳು ಕುರುಡು ಕಾಡದೆ ಬಿಡುವುದಿಲ್ಲ. ಹಿಂದೆಲ್ಲ ಬೆಳಗಿನ ಎಳೆ ಬಿಸಿಲಲ್ಲಿ ಮಕ್ಕಳು ಆಟ ಆಡಿದರೆ ಒಳ್ಳೆಯದು ಅಂತಿದ್ರು ಹಿರಿಯರು. ಯಾಕೆ ಗೊತ್ತಾ? ಸೂರ್ಯಕಿರಣಗಳು ನಮ್ಮ ಚರ್ಮವನ್ನ ಉತ್ತೇಜಿಸಿ ಡಿ ಜೀವಸತ್ವದ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ. ಡಿ ಜೀವಸತ್ವವು ಸ್ಟೀರಾಯ್ಡ್ ಆದರೂ ಸಹ ಒಂದು ಹಾರ್ಮೋನಿನಂತೆಯೇ ಕೆಲಸ ನಿರ್ವಹಿಸುತ್ತದೆ. ಮೂಳೆಗಳನ್ನು ಬಲಗೊಳಿಸುವುದರಲ್ಲಿ ಪ್ಲಾಸ್ಮಾದಲ್ಲಿನ ಕ್ಯಾಲ್ಸಿಯಂ ಫಾಸ್ಫೇಟ್ ಮಟ್ಟವನ್ನು ಸಹ ನಿಯಂತ್ರಿಸುತ್ತದೆ ಡಿ ಜೀವಸತ್ವ. ಡಿ ಜೀವಸತ್ವದ ಕೊರತೆಯು ಮೂಳೆಗಳ ದುರ್ಬಲತೆ ಹಾಗೂ ರಿಕೆಟ್ಸ್ನಂತಹ ರೋಗಗಳಿಗೆ ಎಡೆ ಮಾಡಿಕೊಡುತ್ತದೆ. ಹೆಚ್ಚಾದರೆ ಅಮೃತವು ವಿಷ ಎನ್ನುವಂತೆ ಡಿ ಜೀವಸತ್ವವು ಹೆಚ್ಚಾದರೂ ಸಹ ಮಾರಕ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಈ ಜೀವಸತ್ವವು ನೈಸರ್ಗಿಕವಾಗಿ ದೊರೆಯುವ ಪ್ರತ್ಯಾಕ್ಸಿಕಾರಕ ಅಂದರೆ ಆಂಟಿ ಆಕ್ಸಿಡೆಂಟ್ಗಳು. ಪ್ರಾಣಿಗಳ ಸಂತಾನೋತ್ಪತ್ತಿಯಲ್ಲಿ ಈ ಜೀವಸತ್ವವು ಪ್ರಮುಖವಾದದ್ದು. ಇನ್ನು ರಕ್ತ ಹೆಪ್ಪುಗಟ್ಟುವಿಕೆಗೆ ಉಪಯುಕ್ತ ಅಂಶಗಳ ಉತ್ಪಾದನೆಗೆ ಕಾರಣವಾದದ್ದು ಕೆ ಜೀವಸತ್ವ. ಟೊಮ್ಯಾಟೊ, ಎಲೆಕೋಸು, ಹೂಕೋಸು, ಹಸಿರು ಸೊಪ್ಪುಗಳು ಕೆ ಜೀವಸತ್ವದ ಆಗರ. ಶ್ರೋತೃಗಳೇ, ಕೇಳಿದಿರಲ್ಲ, ಎಲ್ಲಾ ಜೀವಸತ್ವಗಳಿಗೂ ತಮ್ಮದೇ ಆದ ಪ್ರಾಮುಖ್ಯತೆ ಇದೆ. ಆರೋಗ್ಯವಂತ ದೇಹದ ಗುಟ್ಟು ಈಗ ತಿಳಿದಿರಬೇಕು ಅಲ್ವಾ? ಶ್ರೀ ಚನ್ನಮಲ್ಲ ಸ್ವಾಮಿಯವರ ಪ್ರಶ್ನೆ, ಅಕ್ಕಿ ಕಾಳನ್ನ ಅಗೆಯುವುದರಿಂದ ಅದರ ಗುಣಮಟ್ಟ, ಅದರಲ್ಲೂ ಮುಖ್ಯವಾಗಿ ಅಕ್ಕಿ ಹಳತೋ ಹೊಸತೋ ಎನ್ನುವುದನ್ನ ತಿಳಿಯೋದಕ್ಕೆ ಆಗತ್ತೆ ಎಂದು. ಸಾಮಾನ್ಯವಾಗಿ ಅಕ್ಕಿ ಹಳೆದಾದಷ್ಟು ಅದರಲ್ಲಿ ತೇವಾಂಶ ಕಡಿಮೆ ಆಗುತ್ತೆ, ಪಿಷ್ಟದ ಗುಣ ಸಹ ಬದಲಾಗುತ್ತೆ. ಹೀಗಾಗಿ ಅಗಿದಾಗ ಹಳೆಯ ಅಕ್ಕಿ ಕಾಳು ನಾಲಿಗೆಗೆ ಅಂಟಿಕೊಳ್ಳೋದಿಲ್ಲ, ಜಿಗುಟು ಅಂತ ಅನ್ನಿಸೋದಿಲ್ಲ. ಆದ್ರಿಂದ ಅಕ್ಕಿ ಹಳೆಯದೋ ಹೊಸದೋ ಅನ್ನೋದನ್ನ ನಾವಿದ್ರಿಂದ ತಿಳಿದುಕೊಳ್ಬಹುದು. ಆದ್ರೆ ಇದು ಎಷ್ಟು ಹಳೆಯದು ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಹಾಗೆ ಅದು ಸಹಜವಾಗಿ ಹಳೆದಾಗಿದೆಯೋ ಅಥವಾ ಕೃತಕವಾಗಿ ಅಕ್ಕಿಯನ್ನ ಹಳೆದು ಮಾಡದಾಗಿದೆಯೋ ಅನ್ನೋದನ್ನ ಸಹ ತಿಳಿಯೋದಕ್ಕೆ ಕಷ್ಟ. ಇದಕ್ಕೆ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಯನ್ನ ಮಾಡಬೇಕು. ಜಿರಳೆಗಳು ಬಲು ರಹಸ್ಯಮಯ ಜೀವಿಗಳು, ಆದರೆ ಇವು ಮಾಡುವ ಹಾವಳಿ ಏನು ಕಡಿಮೆ ಇಲ್ಲ. ಜೊತೆಗೆ ಜಿರಳೆ ಕಂಡರೆ ಅಸಹ್ಯ ಎನ್ನುವವರೇ ಜಾಸ್ತಿ. ಈ ವಿಚಿತ್ರ ಜೀವಿಗಳ ಬಗ್ಗೆ CFTRIನ ಹಿರಿಯ ತಂತ್ರಜ್ಞರಾದ ಡಾಕ್ಟರ್ HE ಕೃಷ್ಣಯ್ಯ ಅವರೊಂದಿಗೆ ಒಂದು ಮಾತುಕತೆ.
ನಮಸ್ಕಾರ ಕೃಷ್ಣಯ್ಯನವರೇ.
ನಮಸ್ಕಾರ.
ನೀವು ಈ ಜಿರಳೆ ಅಥವಾ ನಾವು ಆತೆ ಹುಳು ಅಂತ ಏನು ಹೇಳ್ತೇವೆ ಅದರ ಮೇಲೆ ಸಂಶೋಧನೆ ಮಾಡ್ತಿದ್ದೀರಿ ಅಂತ ಕೇಳಿದೀವಿ. ಈ ಜಿರಳೆಗಳ ಬಗ್ಗೆ ಜನಗಳಿಗೆ ಒಂದು ಅಸಹ್ಯ ಇದೆ ಮೊದಲನೇದಾಗಿ, ಎರಡನೇದಾಗಿ ಅದು ಏನು ಅನ್ನೋ ಬಗ್ಗೆ ಕುತೂಹಲ ಕೂಡ ಇದೆ. ಸಾಧಾರಣವಾಗಿ ಜಿರಳೆಗಳು ನಿಶಾಚರಿಗಳು ಅಂದ್ರೆ ರಾತ್ರಿ ಹೊತ್ತು ಮಾತ್ರ ಓಡಾಡುವಂತವು ಅನ್ನೋ ಒಂದು ನಂಬಿಕೆ ಇದೆ. ಇದು ನಿಜವ ಹೇಗೆ?
ಈಗ ನೀವು ಹೇಳದಾಗೆ ಜಿರಳೆನ ನಾರ್ಮಲಿ ಜನಗಳು ಅದನ್ನು ನೋಡಿದ ತಕ್ಷಣ ಒಂದು ಅಸಹ್ಯ ಭಾವನೆ ಬರುತ್ತೆ. ಯಾಕೆಂದ್ರೆ ಜಿರಳೆಗಳು ಸಾಮಾನ್ಯವಾಗಿ ಎಲ್ಲಿ ಒಂದು ಕೊಳತ ಪದಾರ್ಥಗಳು ಒಟ್ಟಾಗಿ ಶೇಖರಣೆ ಆಗುವಂತ ಜಾಗ ಅಂದ್ರೆ ಸೀವೇಜು ಮತ್ತು ಗಾರ್ಬೇಜ್ಗಳು ಆ ತರದ್ರಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಜನ ಸಾಮಾನ್ಯವಾಗಿ ಅದ್ರ ಬಗ್ಗೆ ಅಸಹ್ಯ ಪಡ್ತಾರೆ. ನಾವು ಅದು ನಿಶಾಚರಗಳು ಅಂತ ಎಕ್ಸಾಕ್ಟ್ ಆಗಿ ನಾವು ಹೇಳುಕ್ಕಾಗಲ್ಲ. ಯಾಕೆ ಅಂತಂದ್ರೆ ಜಿರಳೆಗಳು ಸಾಮಾನ್ಯವಾಗಿ ತಮ್ಮ ಒಂದು ರಕ್ಷಣೆಗೋಸ್ಕರ ಅವು ಎಲ್ಲಾದರೂ ಈ ಒಂದು ಕ್ರ್ಯಾಕ್ಸು ಮತ್ತೆ ಎಲೆಗಳು ಜಾಗ ಇರುತ್ತಲ್ಲ ಅಂತ ಕಡೆ ಅವು ಔಷಿಸ್ಕೊಳ್ತವೆ ರಕ್ಷಣೆಗೋಸ್ಕರ. ಈಗ ಬೆಳಕಿದ್ದಾಗಲೂ ಕೂಡ ಅವು ಸಾಮಾನ್ಯವಾಗಿ ಆಹಾರಕ್ಕೋಸ್ಕರ ಹೊರಗಡೆ ಬರ್ತವೆ. ಸೊ ಅದರಿಂದ ಅವು ಸಂಪೂರ್ಣ ನಿಶಾಚರಗಳು ಅಂತೂ ಹೇಳಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಜಿರಳೆಗಳು ಅಂತ ಕಂಡಾಗ ಅದರಲ್ಲಿ ಸುಮಾರು ವಿಧವಾದಂತಹ ಜಿರಳೆಗಳಿದೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸೋದು ಅಂತಂದ್ರೆ ಒಂದು ಅಮೆರಿಕನ್ ರೋಚ್ ಅಂತ ಕರಿತೀವಿ, ಮತ್ತೆ ಇನ್ನೊಂದು ಜರ್ಮನ್ ರೋಚ್ ಅಂತ ಹೇಳ್ತೀವಿ ಅಂದ್ರೆ ಜಿರಳೆ ಅಂತ, ಮತ್ತೆ ಇನ್ನೊಂದು ಬಂದು ಈ ಓರಿಯೆಂಟಲ್ ರೋಚ್ ಅಂತ ಹೇಳ್ತೀವಿ, ಮತ್ತೆ ಇನ್ನೊಂದು ಬ್ರೌನ್ ಬ್ಯಾಂಡೆಡ್ ರೋಚ್ ಅಂತ ಹೇಳ್ತೀವಿ.
ಈ ಅಮೆರಿಕನ್ ರೋಚ್ ಅಂತಂದ್ರೆ ಈ ಕಪ್ಪದು ದೊಡ್ಡದಾಗಿ ಬರುತ್ತಲ್ಲ ಅದು, ಮತ್ತೆ ಜರ್ಮನ್ ರೋಚ್ ಅಂದ್ರೆ ನಾವು ಬಿಳಿ ಜಿರಳೆ ಅಂತ ಹೇಳ್ತೀವಲ್ಲ ಸಣ್ಣದು ಅದು ಅಲ್ವಾ?
ಖಂಡಿತ. ಈ ಅಮೆರಿಕನ್ ರೋಚ್ ಅಂದ್ರೆ ಸಾಮಾನ್ಯವಾಗಿ ಅದು ಆಕಾರ ದೊಡ್ಡದಾಗಿರುತ್ತೆ, ಇಲ್ಲಾಂದ್ರೂ ಅದು ಸುಮಾರು ಒಂದು 30-45 mm ಅಷ್ಟು ಉದ್ದ ಇರುತ್ತೆ. ಜರ್ಮನ್ ರೋಚ್ ಅಂತಂದ್ರೆ ಸಾಮಾನ್ಯವಾಗಿ ಅದು ಚಿಕ್ಕದು ಮತ್ತೆ ಸ್ವಲ್ಪ ಗ್ರೇಯಿಸ್ ಇನ್ ಕಲರ್ ಇರ್ತದೆ, ಅಷ್ಟು ಬಿಳಿಯಾಗಿರಲ್ಲ. ಸಾಮಾನ್ಯವಾಗಿ ಜಿರಲೆಗಳು ಫಸ್ಟ್ ಅದು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಹಂತದಲ್ಲಿ ಅವು ಸಾಮಾನ್ಯವಾಗಿ ಬಿಳಿಯಾಗಿರುತ್ತೆ, ಮತ್ತೆ ಕಾಲಕ್ರಮೇಣ ಕಳೆದಾಗೆ ಅವು ಇದ್ದಕ್ಕಿದ್ದಾಗೇನೆ ಬ್ರೌನ್ ಕಲರ್ ಆಗಿ ಚೇಂಜ್ ಆಗ್ತದೆ. ಮತ್ತೆ ಇನ್ನೊಂದು ಓರಿಯೆಂಟಲ್ ರೋಚ್ ಅಂತ ನೀವು ಹೇಳಿದಾಗ ಎಲ್ಲಿ ವುಡ್ಗಳು ಎಸ್ಪೆಷಲಿ ವುಡ್ ಪೌಡರ್ಸು ಮತ್ತೆ ಕೊಳತ ಎಲೆಗಳು ಎಲ್ಲಿರುತ್ತೆ ಅಂತದ್ರ ಕಡೆ ಜಾಸ್ತಿ ಅದು ಔಸ್ಕೊಂಡಿರ್ತದೆ. ಮರ ತರಲ್ ಎಲೆಗಳು ಅಂತದ ಕಡೆ ಔಸ್ಕೊಂಡಿರುತ್ತೆ, ಆಮೇಲೆ ಅದು ಹೊರಗಡೆ ಬರೋದೇ ಇಲ್ಲ, ನೈಟ್ ಆದಾಗ ಮಾತ್ರ ಕಾಣಿಸ್ಕೊಳ್ಳುತ್ತೆ ನಮಗೆ ಅದು. ಇನ್ನೊಂದು ಬ್ರೌನ್ ಬ್ಯಾಂಡೆಡ್ ರೋಚ್ ಅಂತ ಹೇಳಿದೆ, ಅದು ಕೂಡ ಈ ಏನು ಜರ್ಮನ್ ರೋಚ್ ಇದೆ ಸಾಮಾನ್ಯವಾಗಿ ಅದರ ಏನು ಅದರದ ಒಂದು ಅವ್ಯಾಸಗಳಿದೆ ಮತ್ತೆ ಅದು ಯಾವ ರೀತಿ ಮಾಡುತ್ತೆ ಅದೇ ತರದಾಗಿ ಇದು ಕೂಡ ನಮಗೆ ಕಾಣಿಸ್ಕೊಳ್ಳುತ್ತೆ.
ಜಿರಳೆಗಳನ್ನ ದೂರ ಇಡೋದಿಕ್ಕೆ ನಾವು ಸುಗಂಧ ದ್ರವ್ಯಗಳು ಅಂದ್ರೆ ಪರ್ಫ್ಯೂಮ್ಸ್ ಅನ್ನ ಬಳಸಬಹುದಾ?
ಖಂಡಿತ, ಯಾಕೆಂದ್ರೆ ಸುಗಂಧ ದ್ರವ್ಯಗಳು ಅಂತ ನಾವು ಕೇಳಿದಾಗ ಅದರಲ್ಲಿ ಈಜಿಯಾಗಿ ಆವಿಯಾಗುವಂತ ಒಂದು ದ್ರವಗಳು, ಅದರ ಜೊತೆಗೆ ಈ ಎಸೆನ್ಸಿಯಲ್ ಆಯಿಲ್ ಅಂತ ಹೇಳ್ತೀವಿ ಅಂದ್ರೆ ಯಾವ್ದಾದ್ರು ಪ್ಲಾಂಟ್ ಇಂದ ಒಂದು ಎಕ್ಸ್ಟ್ರಾಕ್ಟ್ ಆಗಿರುವಂತಹ ಒಂದು ಎಸೆನ್ಸಿಯಲ್ ಆಯಿಲ್. ಇವಾಗ ಏನಾಗಿದೆ, ಎಸೆನ್ಸಿಯಲ್ ಆಯಿಲ್ ಸುಮಾರಿದೆ, ಆದ್ರೆ ಇವತ್ತು ಸೈನ್ಸ್ ಮುಂದುವರೆದಾಗೆ ಆ ಒಂದು ಎಸೆನ್ಸಿಯಲ್ ಆಯಿಲ್ಗಳನ್ನ ಲ್ಯಾಬೊರೇಟರಿಲೇ ಕೂಡ ಸಿಂಥಸೈಸ್ ಮಾಡ್ತಾರೆ. ಆ ಎಸೆನ್ಸಿಯಲ್ ಆಯಿಲ್ ಒಂದು ಏನು ಸ್ಟ್ರಕ್ಚರ್ ಇದೆ ಅದನ್ನ ತಕೊಂಡು ಲ್ಯಾಬಲೇ ಸಿಂಥಸೈಸ್ ಮಾಡ್ತಾರೆ. ಸೊ ಆ ತರ ಒಂದು ಎಸೆನ್ಸಿಯಲ್ ಆಯಿಲ್ ನ ಮಿಕ್ಸ್ಚರ್ ಮಾಡ್ತಾರೆ. ಆ ಎಸೆನ್ಸಿಯಲ್ ಆಯಿಲ್ ಬಗ್ಗೆ ಈಗಾಗಲೇ ಸುಮಾರು ವಿಶ್ಲೇಷಣೆಗಳೆಲ್ಲ ಮಾಡಿದರೆ, ಅದರ ಮೇಲೆ ರಿಸರ್ಚ್ ಎಲ್ಲ ಆಗಿದೆ. ಅದರ ಪ್ರಕಾರ ಕೆಲವು ಎಸೆನ್ಸಿಯಲ್ ಆಯಿಲ್ಗಳು ಈ ಜಿರಳೆಯನ್ನ ನಮ್ಮ ಹತ್ರ ಬರೋದಕ್ಕೆ ತಡೀತದೆ. ಅದು ಆಕ್ಚುಲಿ ಅಂದ್ರೆ ಅದು ದೂರ ಕಳಿಸ್ತದೆ, ಅಂದ್ರೆ ರಿಪೆಲ್ ಮಾಡುತ್ತೆ ಅಂತ ಹೇಳ್ಬಹುದು.
ಈ ಜಿರಳೆಗಳು ಬರದೇ ಇರೋ ಹಾಗೆ ತಡೆಯೋದಕ್ಕೆ ಒಳ್ಳೆ ಉಪಾಯ ಯಾವ್ದಾದ್ರೂ ಉಂಟಾ?
ಈ ಜಿರಳೆ ಬರದಾಗೆ ಅಂತ ಹೇಳಿದಾಗ ವಿಜ್ಞಾನಿಗಳು ಕೆಲವು ಪ್ಲಾಂಟ್ಗಳು ಅಂದ್ರೆ ಸಸ್ಯಗಳ ಆ ಎಕ್ಸ್ಟ್ರಾಕ್ಟ್ ತಗೊಂಡು ಅದರಿಂದ ನಾವು ಜಿರಳೆನ ದೂರ ಕಳಿಸಬಹುದಾ ಮತ್ತೆ ಮನೆ ಒಳಗೆ ಬರದಂಗೆ ತಡೆಯಬಹುದಾ ಅನ್ನೋದ್ರಲ್ಲೂ ಕೂಡ ಅವರು ಮಗ್ನರಾಗಿದ್ದಾರೆ ಮತ್ತೆ ಕೆಲಸಗಳು ಮಾಡ್ತಾ ಇದ್ದಾರೆ. ಬಟ್ ಹೇಳೋದಾದ್ರೆ ಜಿರಳೆಗಳು ಮುಖ್ಯ ಹವ್ಯಾಸ ಬಂದು ಸ್ವಾಭಾವಿಕವಾಗಿ ಕೊಳತ ಪದಾರ್ಥಗಳಿಗೆ ಜಾಸ್ತಿ ಆಕರ್ಷಣೆಗೊಳ್ಳೋದ್ರಿಂದ, ಅದು ಸೀವೇಜ್ ನಲ್ಲಿ ಜಾಸ್ತಿ ಮನೆ ಮಾಡಿಕೊಳ್ಳುವ ರೀತಿ ಬದುಕುತ್ತಿರೋದ್ರಿಂದ ಸಸ್ಯಗಳಿಂದ ಇದನ್ನ ದೂರ ಇಡಬೇಕು ಅನ್ನೋದು ಸ್ವಲ್ಪ ಕಷ್ಟನೇ. ಆದರೆ ಬಹಳ ಒಂದು ಅಚ್ಚುಕಟ್ಟಾಗಿ ಶುಚಿಯಾಗಿ ಮನೆಯ ಒಂದು ವಾತಾವರಣ ಇಟ್ಕೊಳ್ಳೋದ್ರ ಮುಖಾಂತರ ಮತ್ತು ಮನೆ ಹೊರಗಡೆ ಒಂದು ಸುಮಾರು ಒಂದು 5-10 ಅಡಿ ಆದರೂ ಬಹಳ ಕ್ಲೀನ್ ಅಂದ್ರೆ ಸ್ವಚ್ಛವಾಗಿರುವಂತಹ ಜಾಗವನ್ನ ಮೇಂಟೈನ್ ಮಾಡೋದ್ರಿಂದ ನಾವು ಖಂಡಿತ ಜಿರಳೆಗಳನ್ನ ದೂರ ಇಡಬಹುದು ಒಂದು. ಮತ್ತೆ ಮನೆ ಒಳಗೆ ನಾವು ಶುಚಿ ಅಂತ ಬಂದಾಗ ಯಾವ್ದಾದ್ರೂ ನಮ್ಮ ಉಳಿಕೆ ಪದಾರ್ಥಗಳು, ಅಡಿಗೆ ಪದಾರ್ಥಗಳು ಅಥವಾ ನಾವು ತಿನ್ನುವ ಪದಾರ್ಥಗಳು ಮತ್ತೆ ನೀರು ಈ ತರದ್ದು ಆದಷ್ಟು ಚೆಲ್ಲೋದನ್ನ ಕಡಿಮೆ ಮಾಡಬೇಕು. ನಾವು ಸ್ವಲ್ಪ ಆದಷ್ಟು ಶುಭ್ರಗೊಳಿಸಬೇಕು, ಯಾವುದು ನೆಲಗಳಾಗ್ಲಿ, ನಿಮ್ಮ ವಾಶ್ ಬೇಸಿನ್ ಆಗ್ಲಿ, ಮತ್ತೆ ಟಾಯ್ಲೆಟ್ ಆಗ್ಲಿ, ಮತ್ತೆ ನಮ್ಮ ಬಾತ್ರೂಮ್ ಸ್ನಾನದ ಗೃಹ ಆಗ್ಲಿ, ಪ್ರತಿಯೊಂದನ್ನು ಶುಚಿಯಾಗಿ ಇಟ್ಕೊಂಡ್ರೆ ನಾವು ಖಂಡಿತ ಜಿರಳೆಗಳು ನಮ್ಮ ಮನೆ ಒಳಗೆ ಬರೋದವ್ರ ರೀತಿ ನಾವು ನೋಡ್ಕೋಬಹುದು.
ಈ ಅಪಾರ್ಟ್ಮೆಂಟ್ಗಳು ಅಂತ ಹೇಳ್ತೀವಲ್ಲ, ಅಂದ್ರೆ ಬಹುಮಹಡಿ ಕಟ್ಟಡಗಳು, ಈ ಕಟ್ಟಡಗಳಲ್ಲಿ ಜಿರಳೆಗಳ ಕಾಟ ಜಾಸ್ತಿ ಅಂತಾರೆ, ಅದು ಯಾಕೆ?
ನಾವು ಹೇಳಿದಾಗೆ ಈಗ ಸಾಮಾನ್ಯವಾಗಿ ಜಿರಳೆಗಳು ಕೊಳತ ಪದಾರ್ಥ ಅಂದ್ರೆ ಫರ್ಮೆಂಟೆಡ್ ಫುಡ್ ಅಂತ ಹೇಳ್ತೀವಿ, ನಾವೇನು ತಿಂತೀವಿ ಆಹಾರಗಳು ಅದು ಒಂದು ಸಾರಿ ಅದು ಶೇಖರಣೆ ಆಗಿ ನಂತರ ಸ್ವಲ್ಪ ಒಂದು 48 ಗಂಟೆ ಅಥವಾ ಒಂದು 24 ಗಂಟೆ ಆದಮೇಲೆ ಕೆಲವು ಸೂಕ್ಷ್ಮ ಜೀವಿಗಳ ಒಂದು ಇದರಿಂದ ಅದು ಫರ್ಮೆಂಟ್ ಆಗುತ್ತೆ. ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಏನು ಅಂತಂದ್ರೆ ಒಂದೇ ಒಂದು ಬಿಲ್ಡಿಂಗ್ ಅಲ್ಲಿ ಸುಮಾರು ಮನೆಗಳಿರ್ತದೆ, ಅಲ್ಲಿ ಏನಾಗುತ್ತೆ ಒಂದು ಮನೆಗೆ ಒಂದಕ್ಕೊಂದು ಲಿಂಕ್ ಇರುತ್ತೆ, ಯಾವುದು ಸೀವೇಜ್ ಪೈಪ್ ಅನ್ನೋದು. ಮತ್ತೆ ಇಲ್ಲಿ ಆದಷ್ಟು ಏನು ನಾವು ಫುಡ್ ಪಾರ್ಟಿಕಲ್ ಅಂತ ಹೇಳ್ತೀವಿ ಈ ತರದ್ದು ಶೇಖರಣೆ ಜಾಸ್ತಿ, ನಾವು ಮನೆ ಸಿಂಗಲ್ ಮನೆ ಕಂಪೇರ್ ಮಾಡಿದಾಗ ಅಪಾರ್ಟ್ಮೆಂಟ್ ಅಲ್ಲಿ ಈ ಉಡುಗೆ ಪದಾರ್ಥ ಮತ್ತೆ ಕೊಳದಂತ ಪದಾರ್ಥ ಶೇಖರಣೆ ಆಗುವುದು ಜಾಸ್ತಿ. ಸೊ ಅದರಿಂದ ಅಪಾರ್ಟ್ಮೆಂಟ್ ಅಲ್ಲಿ ಕಾಕ್ರೋಚ್ ಅನ್ನೋದು ಒಂದು ಜಾಸ್ತಿ ಕಂಡು ಬರುತ್ತೆ.
ಜಿರಳೆಗಳನ್ನ ನಾವು ಶುಚಿಗೊಳಿಸೋದ್ರಿಂದ ದೂರ ಇಡಬಹುದು ಅಂತ ಹೇಳಿದ್ರೆ, ಬರೀ ಶುಚಿಗೊಳಿಸಿದ್ರೆ ಅವು ದೂರ ಹೊರಟೋಗ್ತವ?
ಖಂಡಿತ, ಯಾಕೆಂತಂದ್ರೆ ಅದ್ರ ಮೇನ್ ಹವ್ಯಾಸನೇ ಅದು. ನಾವು ಒಂದು ಹೇಳೋದಾದ್ರೆ ಇನ್ನೊಂದು ನಾವು ಒಂದು ವರ್ಡ್ ಹೇಳ್ತೀವಿ ಅದಕ್ಕೆ, ಫಿಲ್ತಿ ಇನ್ಸೆಕ್ಟ್ ಅಂತೀವಿ, ನಾಸ್ಟಿ ಇನ್ಸೆಕ್ಟ್ ಅಂತ ಹೇಳ್ತೀವಿ. ಫಿಲ್ತಿ ಅಂದ್ರೆ ಅದು ಬಹಳ ಎಲ್ಲಿ ಒಂದು ಕೊಳತ ಪದಾರ್ಥಗಳು ಉದ್ದವಾದ ವಸ್ತುಗಳು ಎಲ್ಲಿರುತ್ತೋ ಅಂತ ಕಡೆ ಅದು ಆಕರ್ಷಣೆಗೊಳ್ಳೋದು ಜಾಸ್ತಿ. ಯಾವಾಗ ನೀವು ಮನೆಯನ್ನ ಬಹಳ ಕ್ಲೀನ್ ಅಂದ್ರೆ ಶುಚಿಯಾಗಿ ಬಹಳ ಶುಭ್ರವಾಗಿ ಹೋಗಿರಿ ನೀವು, ಅವಾಗ ಅವಾಗ ಅದನ್ನ ನೀಟಾಗಿ ಒರೆಸ್ಕೊಂಡು ಮತ್ತೆ ಮನೆಯಲ್ಲಿ ಯಾವುದೇ ರೀತಿ ಒಂದು ಪದಾರ್ಥಗಳು ಶೇಖರಣೆ ಆಗದಿರೋ ರೀತಿ ನೀವು ಇಟ್ಕೊಳ್ತೀರಿ, ಅವಾಗ ಖಂಡಿತ ಅದು ತಾನಾಗೇನೆ ನಿಮ್ಮ ಮನೆ ಒಳಗೆ ಎಂಟರ್ ಆಗೋಕೆನೆ ಅದಕ್ಕೆ ಒಂದು ಏನೋ ಒಂದು ಸಟನ್ ಫೀಲಿಂಗ್ ಆಗುತ್ತೆ. ಸೊ ಅದರಿಂದ ಅದೇನಾಗುತ್ತೆ, ನಿಮ್ಮ ಮನೆ ಒಳಗೆ ಎಂಟರ್ ಆಗಕ ಹೋಗೋದೇ ಇಲ್ಲ, ಅದು ಅಲ್ಲೇ ಸೀವೇಜ್ ಪೈಪ್ ಒಳಗೆ ಉಳ್ಕೊಳ್ಳುತ್ತೆ. ಮತ್ತೆ ಅದು ಅದ್ರ ಏನ್ ನಾವು ಆಂಟನಾ ಅಂತ ಕರಿತೀವಿ, ಅದ್ರ ಮುಖಾಂತರ ಅದು ನನಗಿಲ್ಲಿ ಫುಡ್ ಇದೆಯಾ ಫುಡ್ ಇಲ್ವಾ ಅನ್ನೋದನ್ನ ಮೊದಲು ಅದು ಕಂಡುಕೊಳ್ಳುತ್ತೆ. ಫುಡ್ ಇದೆ ಅಂತ ಗೊತ್ತಾದಾಗ, ಆಹಾರ ಇದೆ ನನಗಿಲ್ಲಿ, ನನಗೆ ಬೇಕಾದಷ್ಟು ನೀರಿದೆ, ನನಗೆ ಬೇಕಾದಷ್ಟು ಆಹಾರ ಇದೆ ಅಂತ ಕಂಡು ಬಂದಾಗ ಅದು ಜಸ್ಟ್ ಒಳಗೆ ಎಂಟರ್ ಆಗುತ್ತೆ. ಮತ್ತೆ ಅಲ್ಲಿ ಕ್ಲೀನಿನೆಸ್ ನೋಡುತ್ತೆ, ನೀವೆಲ್ಲ ಕೊಳತ ಪದಾರ್ಥಗಳು ಚೆಲ್ಲಿರೋದು ಆಹಾರಗಳು ಅವು ಇವು ತುಂಬಿದ್ದಾಗ ಅದು ಬಹಳ ಆನಂದವಾಗಿ ಏನ್ ಮಾಡುತ್ತೆ, ಫಸ್ಟ್ ನೀವು ಬಟ್ಟೆ ಶೇಖರಣೆಗೊಳಿಸುವಂತ ಒಂದು ಕಪ್ಪೋಡಿಗಳಿರ್ಬೋದು, ಬುಕ್ಕನ್ ಜೋಡಿಸುವಂತ ಕಪ್ಪೋಡಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅದು ಎಗ್ ಹಾಕುತ್ತೆ, ಅಂದ್ರೆ ಅದ್ರ ಮೊಟ್ಟೆಯನ್ನು ಇಡ್ತದೆ. ಈ ಮೊಟ್ಟೆ ಇಡದ್ರಲ್ಲೂ ಅಷ್ಟೇ, ಅದಕ್ಕೆ ಮೇನ್ ಅದಕ್ಕೆ ಡಿಸ್ಟರ್ಬ್ ಇರಬಾರದು ಪ್ಲೇಸ್ಗಳು, ಅಂತ ಸ್ಥಳದಲ್ಲಿ ಹೋಗಿ ಮೊಟ್ಟೆಯನ್ನು ಇಡ್ತದೆ. ಈ ನಾವು ಅಮೆರಿಕನ್ ರೋಚ್ ಅಂತ ಬಂದಾಗ ಅದೇನ್ ಮಾಡುತ್ತೆ, ಫಸ್ಟೇ ಮೊಟ್ಟೆನ ಹೋಗ್ಬಿಟ್ಟು ಅದು ಬಟ್ಟೆನಲ್ಲೋ ಇಲ್ಲ ಬುಕ್ಕೆಲ್ಲೋ ಅಂಟಿಸ್ಬಿಡುತ್ತೆ. ಆವಾಗ ಅದು ಮೊಟ್ಟೆ ಒಡೆದ ನಂತರ ಅದ್ರ ಮರಿಗಳು ಬಂದು ಮರಿಗಳಿಂದ ಮತ್ತೆ ಅವು ಫುಡ್ ಆಹಾರ ಎಲ್ಲ ನೋಡಿಕೊಂಡು ಮತ್ತೆ ಅವು ನಿಮ್ಮ ಮನೆ ಒಳಗೆ ಜಾಸ್ತಿ ಆಗ್ತಾ ಹೋಗ್ತಿರ್ತವೆ. ಬಟ್ ಈ ಜರ್ಮನ್ ಜಿರಲೆ ಅಂತ ಬಂದಾಗ ಆ ಜರ್ಮನ್ ಜಿರಲೆ ನಿಮ್ಗೆ ಏನ್ ಮಾಡುತ್ತೆ, ಅದು ಸ್ಟಿಕ್ ಮಾಡಲ್ಲ ನಿಮ್ಗೆ ಎಲ್ಲೂ ಹೋಗಿ, ಯಾವ್ದೋ ಒಂದು ಬುಕ್ ಮೇಲಾಗ್ಲಿ ಒಂದು ಬಟ್ಟೆಲಾಗ್ಲಿ ಮೊಟ್ಟೆನ ಅಂಟಿಸಲ್ಲ. ಅದು ಅದ್ರ ಮರಿಗಳು ಬರುವವರೆಗೂ ಅದ್ರ ಬಾಡಿನಲ್ಲಿ ಅಂದ್ರೆ ಅದ್ರ ದೇಹದಲ್ಲಿ ಅದು ಆ ಮೊಟ್ಟೆ ಹಂಗೆ ಅಂಟುಕೊಂಡಿರ್ತದೆ. ಯಾವಾಗ ಮೊಟ್ಟೆ ಒಡೆದು ಮರಿಗಳು ಬರುತ್ತೆ ಅವಾಗ ಆ ಎಗ್ನ ಬಿಟ್ಟುಬಿಡುತ್ತೆ, ಅದು ಆ ಮೊಟ್ಟೆನ ಬಿಟ್ಟುಬಿಡುತ್ತೆ ಜಿರಲೆ. ಸೊ ಆ ರೀತಿ ಇರೋದ್ರಿಂದ ನೀವು ಶುಚಿಯಾಗಿ ಮನೆ ಶುಚಿ ಮತ್ತೆ ಮನೆ ಹೊರಗಡೆ ಶುಚಿಯಾಗಿಡೋದ್ರಿಂದ ಖಂಡಿತ ನಾವು ದೂರ ಇಡಬಹುದು.
ಜಿರಳೆಗಳು ಮೊಟ್ಟೆ ಎಷ್ಟು ದಿವಸ ಬೇಕು ಹೊಡಿಯೋದಕ್ಕೆ, ಮತ್ತೆ ಜಿರಳೆಗಳ ಜೀವನ ಕಾಲ ಎಷ್ಟು?
ನಾನು ಹೇಳಿದಾಗೆ ಈ ಅಮೆರಿಕನ್ ಜಿರಳೆ ಅಂತ ಬಂದಾಗ ಅದು ಒಂದು ಜಿರಳೆ ಸಾಮಾನ್ಯವಾಗಿ ಒಂದರಿಂದ ಒಂದೂವರೆ ವರ್ಷ ಬದುಕಿರುತ್ತೆ. ಒಂದು ಜಿರಳೆ ಇಲ್ಲ ಅಂದ್ರೂ 16-18 ಮೊಟ್ಟೆಗಳನ್ನ ಹಾಕುತ್ತೆ. ಆ ಮೊಟ್ಟೆನ ಸಾಮಾನ್ಯ ನಾವು ಜಿರಳೆ ಮೊಟ್ಟೆನ ಊತಿಕ ಅಂತ ಕರಿತೀವಿ. ಊತಿಕ ಅಂದ್ರೆ ಒಂಥರ ನಮ್ಮ ಪರ್ಸ್ ಹೇಗಿರುತ್ತೆ ಆ ಪರ್ಸ್ ಆಕಾರದಲ್ಲಿ ಒಂದು ಕ್ಯಾಪ್ಸೂಲ್ ತರ ಇರುತ್ತೆ. ಆ ಒಂದು ಕ್ಯಾಪ್ಸೂಲ್ ಒಳಗೆ ಇಲ್ಲ ಅಂದ್ರೂ 20-30 ಮೊಟ್ಟೆಗಳು ಸೇರುತ್ತೆ. ಆ ಒಟ್ಟು ಅಷ್ಟು ಮೊಟ್ಟೆಗಳು ಸೇರಿ ಅದು ಒಂದು ಊತಿಕ ಅಂದ್ರೆ ಒಂದು ನಮ್ಮ ಪರ್ಸ್ ಇದೆಯಲ್ಲ ಅದರ ಆಕಾರದಲ್ಲಿರುವಂತಹ ಒಂದು ಮೊಟ್ಟೆ.
ಊತಿಕ ಅಂದ್ರೆ ಮೊಟ್ಟೆಗಳದ್ದು ಒಂದು ಪೊಟ್ಟಣ ಅಂತ ಹೇಳ್ಬೋದಾ?
ಖಂಡಿತ, ನಾವು ಕನ್ನಡದಲ್ಲಿ ಅದನ್ನ ಊತಿಕ ಅಂತ ಹೇಳಿದ್ರೆ ಮೊಟ್ಟೆಗಳ ಪೊಟ್ಟಣ ಅಂತ ಕರೀಬಹುದು. ಯಾಕೆಂದ್ರೆ ಒಂದೇ ಕ್ಯಾಪ್ಸೂಲ್ ಒಳಗೆ ಸುಮಾರು ಮೊಟ್ಟೆಗಳು ಎಲ್ಲ ಅಂಟುಕೊಂಡು ಹುಟ್ಟು ಇರ್ತವೆ. ಅಮೆರಿಕನ್ ಜಿರಳೆ ಅಂದ್ರೆ ಇದು ಸಾಮಾನ್ಯವಾಗಿ ಒಟ್ಟು ಅದರ ಒಂದು ಜೀವಾವಧಿನಲ್ಲಿ ಇಲ್ಲ ಅಂದ್ರೂ 250-1,500 ಮರಿಗಳನ್ನ ಹಾಕಬಹುದು. ಈ ಜರ್ಮನ್ ಜಿರಳೆ ಅಂತ ಬಂದಾಗ ಅದು ಆ ಜೀವನ ಕಾಲ ಅನ್ನೋದು ಅದರಲ್ಲಿ ಬಹಳ ಕಡಿಮೆ. ಅದರಲ್ಲಿ 3-4 ಒಂದು ಜೀವನ ಕಾಲ ಅಂತ ಹೇಳ್ತೀವಿ, ಜೀವಿತ ಕಾಲ ಅಂತ. ಅದು ಒಂದು ಜಿರಳೆ ಬಂದು ಅದು ಸುಮಾರು 1 ಬದುಕಿರುತ್ತೆ. ಬಟ್ ಒಂದು ಫೀಮೇಲ್ ಅಂದ್ರೆ ಹೆಣ್ಣು ಜಿರಳೆ ಇಲ್ಲ ಅಂದ್ರೂ 30-40 ಪೊಟ್ಟಣ ಮೊಟ್ಟೆಗಳ ಪೊಟ್ಟಣ ಅಂತ ಹೇಳ್ತೀವಿ ಅದನ್ನ ಇಡುತ್ತೆ. ಸೊ ಹಾಗಾಗಿ ಒಟ್ಟು ಅದು ಆ ಒಂದು ಜೀವಿತಾವಧಿನಲ್ಲಿ ಆ ಒಂದು ಪೊಟ್ಟಣದಲ್ಲಿ ಒಳಗೆ ಇರುವಂತಹ ಮೊಟ್ಟೆಗಳೆಲ್ಲ ಸೇರಿ ಸುಮಾರು 250-400 ಮೊಟ್ಟೆ ಹಾಕುತ್ತೆ. ಈ ಓರಿಯೆಂಟಲ್ ಜಿರಳೆ ಮತ್ತೆ ಬ್ರೌನ್ ಬ್ಯಾಂಡೆಡ್ ಜಿರಳೆ ಅಂದ್ರೆ ಸರಿ ಸುಮಾರು ಒಂದು 15-16 ಆ ಮೊಟ್ಟೆಗಳ ಪೊಟ್ಟಣ ಹಾಕುತ್ತೆ. ಸೊ ಹಂಗಾಗಿ ಅದು ಕೂಡ ಇಲ್ಲಾಂದ್ರೂ 150-200 ಮೊಟ್ಟೆಗಳನ್ನ ಹಾಕುತ್ತೆ ಅದರ ಜೀವಿತಾವಧಿನಲ್ಲಿ.
ಈ ಜಿರಳೆಗಳನ್ನ ನಾವು ಕಂಡ್ರೆ ಒಂದೇ ಸ್ಥಳದಲ್ಲಿ ತುಂಬಾ ಜಿರಳೆಗಳಿರ್ತವೆ, ಇವಿನ ಸಂಘಜೀವಿನ ಹೇಗೆ?
ನಾವು ಜಿರಳೆಗಳನ್ನ ಸಂಘಜೀವಿ ಅಂತ ಕರೆಯೋದು ಕಷ್ಟದ ಕೆಲಸ, ಆ ರೀತಿ ಕರೆಯಕ್ ಆಗಲ್ಲ. ಯಾಕೆಂದ್ರೆ ಈಗ ನಾವು ಟರ್ಮೈಟ್ಸ್ ಅಂತ ಕರಿತೀವಿ, ಅವನ್ನೆಲ್ಲ ನಾವು ಸಂಘಜೀವಿ ಅಂತ ಕರೀಬಹುದು. ಬಟ್ ಇಲ್ಲಿ ಏನಾಗುತ್ತೆ, ಆ ಜಿರಳೆಗಳು ಒಂದು ಅದರಲ್ಲಿ ಫಿರಮೋನ್ ಅನ್ನೋದನ್ನ ಸೆಕ್ರೇಟ್ ಮಾಡ್ತವೆ. ಈಗ ಅವರು ಏನೇ ಒಂದು ಫುಡ್ ಕಂಡುಹಿಡಿಬೇಕಾಗ್ಲಿ ಅಥವಾ ಒಂದು ಮೊಟ್ಟೆ ಹಾಕುವಂತ ಒಂದು ಜಾಗ ಕಂಡುಹಿಡಿಬೇಕಾಗ್ಲಿ ಆ ಒಂದು ಫಿರಮೋನ್ ಅಂದ್ರೆ ಅವತ್ತಕ್ಕೆ ಮಾತ್ರ ಸ್ಮೆಲ್ ಬರುತ್ತೆ. ಸೊ ಆ ತರದ ಒಂದು ಫಿರಮೋನ್ ಅನ್ನೋದನ್ನ ಅವು ಸೆಕ್ರೇಟ್ ಮಾಡಿ ಸೊ ಅದ್ರ ಮುಖಾಂತರ ಅವು ಪ್ರತಿಯೊಂದು ಜಾಗನೂ ಕೂಡ ಗುರುತಿಸ್ಕೊಳ್ತವೆ. ಅದಕ್ಕೆ ಆಹಾರ ಬೇಕಾಗ್ಲಿ ಅಥವಾ ಮೊಟ್ಟೆ ಇಡಬೇಕು ಅಥವಾ ಯಾರೋ ಬರ್ತಾರೆ ಅವರಿಂದ ದೂರ ಓಡೋಗ್ಬೇಕು ಅಂದ್ರೆ ಪ್ರತಿಯೊಂದು ಆ ಒಂದು ಸಿಗ್ನಲ್ ಆ ರೀತಿ ಕಂಡುಕೊಳ್ತವೆ. ಮತ್ತಿನ್ನೊಂದೇನಂದ್ರೆ ಅವು ಸಾಮಾನ್ಯವಾಗಿ ಅದರ ಒಂದು ಆಹಾರ ತಿಂದ ಮೇಲೆ ಅದು ಜೀರ್ಣಿಸ್ಕೊಳ್ತಿರೋ ಟೈಮ್ನಲ್ಲಿ ಒಂದು ತರನಾದ ಒಂದು ಎಂಜೈಮ್ ಅಂತಾನೆ ಹೇಳ್ಬೋದು ನಾವು, ಆ ತರದನ್ನ ಅದ್ರ ಬಾಯಿಯಿಂದ ಸೂಸ್ತವೆ ಅವು, ಅದು ಹೊರಗಾಗ್ತವೆ ಕಕ್ತವೆ. ಅದನ್ನ ರೀಗರ್ಜಿಟೇಷನ್ ಪ್ರೋಸೆಸ್ ಅಂತ ಕರಿತೀವಿ ನಾವು. ಆ ತರ ರಸವನ್ನ ಆ ಕಕ್ಕುವಿಕೆ ಒಂದು ಅದರ ಇದರಿಂದ ಒಂದು ಲಿಕ್ವಿಡ್ ಬರೋದ್ರಿಂದ ನಾವು ಈ ತರ ರೀಗರ್ಜಿಟೇಷನ್ ಅಂತ ಹೇಳ್ತೀವಿ. ಬೇರೆ ಜಿರಳೆಗಳು ಅದಕ್ಕೆ ಅಟ್ರಾಕ್ಟ್ ಆಗಿ ಅವು ಹತ್ರ ಬಂದು ಆ ರಸನ ತಗೊಳ್ತವೆ, ಅವಕ್ಕೆ ಏನಾರ ಬೇಕು ಅಂತಂದ್ರೆ. ಮತ್ತೆ ಈಗ ಹಾಗಾಗಿ ಅವೆಲ್ಲ ಏನ್ ಮಾಡ್ತವೆ, ಎಲ್ಲ ಒಂದೇ ಕಡೆ ಬದುಕ್ತವೆ, ಕಾಲೋನಿ ತರ ಬದುಕುತ್ತವೆ ಅವು. ಹಾಗಾಗಿ ನಾವು ಈವನ್ ಏನೋ ಯಾವ್ದಾದ್ರು ಒಂದು ಪೆಸ್ಟಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಅಂತ ಆ ಔಷಧಿನ ನಾವು ಸ್ಪ್ರೇ ಮಾಡಿದಾಗ ಅಥವಾ ನಾವು ಈಗ ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ ಒಂಥರ ಜೆಲ್ ಅಂತ ಕೊಡ್ತಾರೆ, ಜೆಲ್ಲನ್ನ ನೀವೆಲ್ಲಾದ್ರೂ ಹಾಕಿದಾಗ ಒಂದು 100 ಜಿರಳೆಗಳಿದೆ ಅಂದ್ರೆ 100 ಜಿರಳೆನೂ ಆ ಜೆಲ್ ತಿನ್ಬೇಕಾಗಿಲ್ಲ. ಯಾವ್ದಾದ್ರು ಒಂದು ಜಿರಳೆ ಬಂದು ಆ ಜೆಲ್ಲನ್ನ ತಿಂದುಬಿಟ್ಟು ಮತ್ತೆ ಅದು ವಾಪಸ್ ಹೋದಾಗ ಬೇರೆ ಜಿರಳೆಗಳು ಬಂದು ಏನು ಔಷಧಿ ತಿಂದಿರುತ್ತೆ, ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಅಂತ ಹೇಳ್ತೀವಿ, ಅದು ಅದು ಕಕ್ಕದಾಗ ಒಂದು ರಸನ ಕಕ್ಕದಾಗ ಮತ್ತೆ ಅದೇನು ಫೀಕಲ್ ಮ್ಯಾಟರ್ ಅಂತ ಹೇಳ್ತೀವಿ ಅದ್ರಕ್ಕೂ ಕೂಡ ಇನ್ನ ಉಳಿದಿರುತ್ತ ಔಷಧಿ ಬೇರೆ ರೋಚ್ಗಳು ತಿಂದಾಗ ಅದು ತಾನಾಗೆ ಎಲ್ಲಾ ಒಂದು ಜಿರಳೆಗಳಿಗೆ ಸ್ಪ್ರೆಡ್ ಆಗ್ಬಿಡುತ್ತೆ. ಹಂಗಾಗಿ ನೀವು ಅಲ್ಲೇನು ಒಂದ್ ಸಾರಿ ನೀವು ಸ್ಪ್ರೇ ಮಾಡಿದ್ರೆ ಬೇರೆ ಏನಾದರೂ ಒಂದು ಕಾಲೋನಿ ಅಂತ ಮಾಡ್ಕೊಂಡಿರುತ್ತೆ ಒಳಗೆ ಸೀವೇಜ್ ಒಳಗೆ, ಅದನ್ನ ನಾವು ಖಂಡಿತ ಅದನ್ನ ತಡೀಬಹುದು. ಸೊ ಹಾಗಾಗಿ ನಾವು ಜಿರಳೆ ಪಾಪ್ಯುಲೇಷನ್ ಜಾಸ್ತಿ ಆಗದಂಗೆ ತಡೆದು ನಮ್ಮ ಮನೆ ಒಳಗೆ ಬರದಂಗೆ ನಾವು ನೋಡ್ಕೋಬಹುದು.
ಧನ್ಯವಾದಗಳು ಕೃಷ್ಣಯ್ಯ ಅವರೇ.
ಧನ್ಯವಾದ, ಧನ್ಯವಾದಗಳು.
ಕೇಳುಗರೆ, ಇದು ಈ ಪಕ್ಷದ ಊಟ ಪಾಠ. ನಿಮಗೆ ರುಚಿಸಿದೆ? ಇಂಗ್ಲಿಷ್ ಮೂಲ ಮಾದಲಾಂಬಿಕಾ ಅಜನ, ಕನ್ನಡಕ್ಕೆ ಅನುವಾದ ಹಾಗೂ ಪ್ರಸ್ತುತಿ ನವ್ಯ ಎನ್ ಹಾಗೂ ಕೊಳ್ಳೇಗಾಲ ಶರ್ಮಾ. ಊಟ ಪಾಠದ ನಿರ್ಮಾಣ ಹಾಗೂ ವಿತರಣೆ ಸಿಎಸ್ಐಆರ್ ಸಿಎಫ್ಟಿಆರ್ಐ. ಈ ಉಚಿತ ಪತ್ರಿಕೆಯನ್ನ ನೀವು ಉಚಿತವಾಗಿ ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಊಟ ಪಾಠದ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ವಾಟ್ಸಪ್ ಮೂಲಕ 944912618 ಅಥವಾ 08212551910 ನಂಬರನ್ನ ಸಂಪರ್ಕಿಸಿ ಇಲ್ಲವೇ ಕರೆ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಲು ಊಟ ಪಾಠ ಪ್ರಯತ್ನಿಸುವುದು. ಮುಂದಿನ ಪಕ್ಷ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.